ಹತ್ತು ಸಾವಿರ ಯಜ್ಞ ಮಾಡಿದ ಪುಣ್ಯ ಬರ್ತದೆ, ಹತ್ತು ಸಾವಿರ ಕೋಟಿ ಯಜ್ಞ ಮಾಡಿದ ಪುಣ್ಯ ಬರ್ತದೆ ಒಂದೊಂದು ತುತ್ತಿಗೆ. ಬರೀ ಇಷ್ಟೇ ಅರ್ಥ ಮಾಡ್ಕೊಬಿಟ್ರೆ ಊಟ ಉಚ್ಚಾವಟಿ ಮಾಡಿಬಿಡ್ತಾರೆ. ಆಮೇಲೆ ಮಠಕ್ಕೆ ಹೋದ ಕಾಲಕ್ಕೆ ತಿಂದಿದ್ದು ತಿಂದಿದ್ದು, ಯಾಕೆಂದ್ರೆ ನೋಡಿ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳಿಬಿಟ್ರು. ಆ ಅರ್ಥ ಅಲ್ಲ ಅದಕ್ಕೆ. ಹಸಿವು ಶಾಸ್ತ್ರದ ಪ್ರಕಾರ ನಾವು ದೇವರ ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದರೆ ಒಂದೊಂದು ತುತ್ತಿಗೆ ಅಷ್ಟು ಪುಣ್ಯ ಇದೆ. ಆದ್ದರಿಂದ ನೈವೇದ್ಯವನ್ನು ಗೌರವದಿಂದ ಕಾಣಬೇಕು. ಅನ್ನಂ ನನ್ನಿಂದ್ಯಾತ್ ಅಂತ ಹೇಳ್ತಾರೆ. ಅನ್ನವನ್ನು ಬೈಕೊಡುದು, ದೇವರ ಪ್ರಸಾದವನ್ನು ಗೌರವದಿಂದ ಸ್ವೀಕಾರ. ಏನು ಆಗಿದೆ ಹೀಗಿದೆ ಸ್ವಲ್ಪ ಅಕಸ್ಮಾತ್ ರುಚಿಯಲ್ಲಿ ಹೆಚ್ಚಿಗೆ ರಥದಡಿಗೆ ಬಾಯಿ ಬಂದಾಗ ಬೇಕಾದ್ರೆ ತಿಂತಾರೆ, ಬರೀ ಬೈಯೋದಿಲ್ಲ, ಹುಚ್ಚಾಬಿಟ್ಟು ಬೈತಾರೆ. ಮೊನ್ನೆ ಯಾವುದೋ ಒಂದು ಊರಿಗೆ ಹೋದ ಕಾಲಕ್ಕೆ ವ್ರತ ಮಾಡಬೇಕು ಅಂತ ಹೇಳಿದಾಗ ಪಾಪ ಅಡಿಗೆಯವರು ಬಂದು ಹೇಳಿದರು, ಹಾಗೋ ಹೀಗೋ ಉಳಿದು ಮೂರು ರಥ ಮಾಡಿಬಿಡ್ತೇವೆ, ಕೊನೆ ರಥ ಬರುತ್ತೆ ನೋಡಿ, ಯಾವ ನರಕನೂ ಅದರ ಮುಂದೆ ಅಲ್ಲ ಅಂದ್ಬಿಡ್ತಾನೆ ಪಾಪ. ಯಾವ ನರಕನೋ ಮಠದತ್ತ ಪಾಪ, ಮಠದ ಮನುಷ್ಯ ಅಷ್ಟು ಸಂಕಟ ಆತನಿಗೆ. ಅದಕ್ಕೆ ಬೈತಾರೆ ನೋಡಿದ್ರೆ ಭಾರಿ ತಪ್ಪು. ದೇವರು ನೈವೇದ್ಯ ದೇವರು ತಗೊಂಡಿದ್ದಾನೆ, ಮುಗಿದೋಯ್ತಲ್ಲಿ ಮತ್ತೊಂದು ಮಾತಿಲ್ಲ. ಅಡಿಗೆನ ಬೈಯಾಗಿಲ್ವೇ ಇಲ್ಲ, ಇನ್ನು ದೇವರು ಸ್ವೀಕಾರ ಮಾಡಿದ್ದಾನೆ ಅಂದ ಮೇಲೆ ತಯೋ ಭಗವಂತನ ಬಗ್ಗೆ ಉದ್ಧವ ಈ ಮಾತನ್ನು ಭಾಗವತ್ಪುರಾಣ ಹೇಳಿರ್ತಾರೆ. ತಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇ ಮಹಿ. ಕೃಷ್ಣಾರ್ಪಣ ದೇವರು ಒಪ್ಪಿಸಿದ ಮೇಲೆ ಪ್ರಸಾದಕ್ಕಿರುವ ಶಕ್ತಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹತ್ತು ಸಾವಿರ ಕೋಟಿ ಯಜ್ಞ ಮಾಡಿದ ಪುಣ್ಯವನ್ನ ಆ ಒಂದು ತುತ್ತು ತುತ್ತಿನಲ್ಲಿ ಕಾಣತಕ್ಕಂಥ ಶಕ್ತಿ ಇದೆ. ಆದ್ದರಿಂದ ಸರಿಯಾಗಿ ಅದನ್ನು ಗೌರವದಿಂದ ಉಪಯೋಗಿಸಬೇಕು. ಯೋಗ್ಯರಿಗೆ ಕೊಡಬೇಕು, ಯೋಗ್ಯರಿಗೆ ಕೊಡಬೇಕು, ತಾನೂ ತಿನ್ನಬೇಕು. ಅದು ಅತ್ಯಂತ ಶಾಸ್ತ್ರ ವಿಧಿಯಲ್ಲಿ. ಅದಕ್ಕೆ ಒಬ್ಬರನ್ನ ಒಬ್ಬರಿದ್ದಾರೆ ದೊಡ್ಡ ಅಧಿಕಾರಿಗಳು, AS ಅಧಿಕಾರಿಗಳು, ನಿತ್ಯ ದೇವ್ರ ಪೂಜೆ ಎಲ್ಲ ಮಾಡೋ ಅಭ್ಯಾಸ ಇದೆ. ಅವರು ಒಂದ್ಸರ್ತಿ ಹೇಳಿದರು, ನಾನು ನಿತ್ಯ ಬೆಳಿಗ್ಗೆ ದೇವರ ಅನ್ನ ಮಾಡಿಕೊಂಡು ದೇವರ ನೈವೇದ್ಯ ಮಾಡಿ ಹೋಗ್ತೇನೆ ಅಂತ ಹೇಳಿದರು. ಆಮೇಲೆ ಕೆಲವರು ಹೇಳಿದರು ತೆಂಗಿನಕಾಯಿ ನೈವೇದ್ಯ ಮಾಡಿ ಅಂತ ಹೇಳಿದರು, ನಾನು ಮಾಡಲಿಲ್ಲ ಅಂತ ಹೇಳಿದ್ರು. ತೆಂಗಿನಕಾಯಿ ನೈವೇದ್ಯ ಮಾಡಲಿಲ್ಲ, ನಾನು ಅನ್ನದ ನೈವೇದ್ಯ ಮಾಡ್ತೀನಿ ಪ್ರತಿನಿತ್ಯ ಅಂತ ಹೇಳಿದರು. ಯಾಕೆ ಅಂತ ಕೇಳಿದೆ. ಆಮೇಲೆ ಎಷ್ಟು ಅನುಸಂಧಾನ ಇದೆ ವ್ಯಕ್ತಿಗೆ ಅಂತ ಕೇಳಿದರೆ, ಯಾಕೆ ತೆಂಗಿನಕಾಯಿ ನೈವೇದ್ಯ ಮಾಡೋದಿಲ್ಲ ಅಂತ ಕೇಳಿದರೆ, ತೆಂಗಿನ ಹೊಡೆದು ಬಿಡ್ತೇವೆ ದಿವಸ ಅಷ್ಟು ಉಪಯೋಗಿಸೋಕ್ಕಾಗೋದಿಲ್ಲಲ್ಲ ನಮಗೆ. ಆಮೇಲೆ ಅಷ್ಟು ತೆಗೆದ್ರೆ ಉಪಯೋಗಿಸೋಕ್ಕಾಗೋದಿಲ್ಲ, ಆದ್ದರಿಂದ ವೇಸ್ಟ್ ಆಗ್ತದೆ. ದೇವ್ರ ನೈವೇದ್ಯ ವೇಸ್ಟ್ ಮಾಡಿದಾಗ್ತದೆ, ಅನ್ನ ಆದರೆ ತಿನ್ನಕ್ಕೆ ಬರುತ್ತೆ. ದಿವಸಕ್ಕೆ ಒಬ್ಬಿಬ್ಬರು ಮನೆಯಲ್ಲಿ ಒಂದು ತೆಂಗಿನಕಾಯಿ ಗತಿ ಮೊದಲೇ ಕೊಲೆಸ್ಟ್ರಾಲ್ ಅದು ಒದ್ದಾಡ್ತಾರೆ, ಸಿಕ್ಕಾಪಟ್ಟೆ ಜಾಸ್ತಿ ಬೇರೆ ಆಗಿಬಿಡುತ್ತೆ, ಪಿತ್ತ ಆಗಬಹುದು. ಅದಕ್ಕೆ ಅದು ಸ್ವಲ್ಪ ಉಪಯೋಗಿಸಿ ವೇಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಅನ್ನದ ನೈವೇದ್ಯ ಮಾಡುತ್ತೆ. ಇದರ ಅರ್ಥ ಇಷ್ಟೇ, ನೈವೇದ್ಯ ದೇವರಿಗೆ ಮಾಡೋದ್ರ ಉದ್ದೇಶ ಆ ಪ್ರಸಾದ ನಮಗೆ ಬರಬೇಕು, ಸುಮ್ಮನೆ ಮಾಡೋದಲ್ಲ. ಪ್ರಸಾದ ನಾವು ಸ್ವೀಕಾರ ಮಾಡಬೇಕಾದ್ರಿಂದ ಯಾವುದನ್ನು ಸ್ವೀಕಾರ ಮಾಡಕ್ಕೆ ಸಾಧ್ಯ ಇಲ್ಲ, ನೈವೇದ್ಯ ಮಾಡಿ ಉಪಯೋಗ ಇಲ್ಲ. ಇದು ಸಿದ್ಧತೆ, ಇದು ನೈವೇದ್ಯದ ಪರಿಕಲ್ಪನೆ. ಅದು ಯಾವಾಗ ಕೃಷ್ಣಾರ್ಪಣ ಅಂತ ಒಪ್ಪಿಸಿ ಆಯ್ತೋ ಅದಿಷ್ಟು ಅನ್ನ ಅಲ್ಲ, ಈಗ ಪರಮಾತ್ಮನ ನೈವೇದ್ಯ ಶೇಷ. ಅದು ಅದನ್ನೇರ್ಬಾರ್ದು. ಅದನ್ನ ಹಾಗೆ ಇಟ್ಟರೆ ಏನಾಗುತ್ತೆ, ಈಗ ಮುಂದೆ ರಾಕ್ಷಸ ಇದ್ದಾನೆ ಬಕಾಸುರ, ಅವನ ಗ್ಯಾಂಗ್ ಇದೆ, ಅವರು ತಿನ್ನಬಾರದು. ಅನೇಕರು ಇನ್ನೊಂದು ವಿಷಯ ಗೊತ್ತಿಲ್ಲ, ದೇವರ ಪ್ರಸಾದವನ್ನ ತೀರ್ಥವನ್ನ ಎಂದು ಅಯೋಗ್ಯರಿಗೆ ಕೊಡಬಾರದು ಅಂತ ಶಾಸ್ತ್ರ ಹೇಳಿದೆ. ಅವೈಷ್ಣವಾಯ ದಾತವ್ಯಂ ನೋದವಿಂದು ನ ತಂಡೂಲಂ, ಅವೈಷ್ಣವರಿಗೆ ವಿಷ್ಣು ಭಕ್ತಿ ಇಲ್ಲದವರಿಗೆ ಎಂದು ತೀರ್ಥ ಪ್ರಸಾದಗಳನ್ನು ಕೊಡಬಾರದು. ಯಾತಕ್ಕೆ, ಇನ್ನೇನು ಬೇರೆನೇ ಕಾರಣ ಅಲ್ಲ, ಅವನಿಗೆ ಗೌರವ ಇಲ್ಲ, ಕೊಟ್ಟರೆ ಅವಮರ್ಯಾದೆ ಮಾಡ್ತಾನೆ. ಅದೇ ವಿಶೇಷ, ತುಂಬಾ ಜನಕ್ಕೆ ಅದೊಂದು ಹುಚ್ಚತನ ಇರುತ್ತೆ. ತಿರುಪತಿಗೂ ಉಡುಪಿಗೆ ಹೋಗ್ತಾರೆ, ತಿರುಪತಿಗೆ ಹೋಗೋದು ಹುಚ್ಚ ಅಲ್ಲ, ಉಡುಪಿಗೆ ಹೋಗೋದು ಹುಚ್ಚ ಅಲ್ಲ. ಬಂದ್ಮೇಲೆ ಪ್ರಸಾದ ಕೊಡ್ತಾರಲ್ಲ, ಚಿಕ್ಕವ್ರ ಮೇಲೆ ಪ್ರಸಾದ ಕೊಡ್ತಿರೋದು. ಪ್ರಸಾದ ಕೊಡೋದಕ್ಕೆ ಇನ್ನೇನು ಉದ್ದೇಶ ಇಲ್ಲ ಅವನಿಗೆ, ಇವ್ನು ಉಡುಪಿಗೆ ಹೋಗಿದ್ ಗೊತ್ತಾಗಬೇಕು ಎಲ್ರಿಗೂ, ಇವನು ತಿರುಪತಿಗೆ ಹೋಗಿದ್ದ ಅಂತ ಅನೌನ್ಸ್ ಆಗಬೇಕು. ಪ್ರಸಾದ ಕೊಟ್ಟರೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಈ ರೀತಿಯಲ್ಲೇ ಮನುಷ್ಯ ಜೀವನ ಕಳ್ಕೊಂಡ್ಬಿಡ್ತಾನೆ. ಪುಣ್ಯದ ಕಾನ್ಸೆಪ್ಟ್ ಅವನಿಗಿಲ್ಲ, ಪ್ರತಿಷ್ಠೆಯ ಕಾನ್ಸೆಪ್ಟೇ ಜಾಸ್ತಿ. ಅದ್ರ ಫಲ ಕೊಡ್ತಾ ಹೋಗ್ತಾನೆ, ಕಂಡು ಕಂಡಲ್ಲಿ ಕೊಟ್ಬಿಡ. ಅವ್ರಿಗೇನಂತೆ, ಅವ್ರು ಯಾವ್ದು ಕೊಟ್ಟರು ತಿನ್ನೋರೆ, ಬಾಯಲ್ಲಿ ಕೊಂಡು ಹೋಗ್ತಾನೆ ಇರ್ತಾನೆ. ಗೌರವದಿಂದ ತಗೊಳ್ಳದೆ ಹೋದರೆ ಕೊಟ್ಟವನಿಗೆ ಪಾಪ ಬರುತ್ತೆ ಅಂತ, ಕೊಟ್ಟವನಿಗೆ ಪಾಪ ಬರುತ್ತೆ. ಆದ್ರಿಂದ ಅಯೋಗ್ಯರಿಗೆ ಕೊಡಬೇಡಿ. ಮತ್ತೆ ಶಾಸ್ತ್ರ ಹೇಳುತ್ತೆ, ಅಯೋಗ್ಯರಿಂದ ಇಸ್ಕೊಳ್ಳಬೇಡಿ. ಇನ್ನೊಂದು ಮತ್ತೆ, ಯಾರೋ ತಿರುಪತಿಗೆ ಹೋಗಿರ್ತಾರೆ, ಅವನು ಪ್ರತಿಫಲಿತ ನಾವು ಇಸ್ಕೋಬೇಕಾಗಿಲ್ಲ. ಅದನ್ನೆಲ್ಲ ಕೂಡ ಅವನು ಎಷ್ಟು ಎಂಜಲ್ ಮಾಡಿರ್ತಾನೋ ದೇವರಿಗೆ ಗೊತ್ತು. ಆ ಪ್ರಸಾದ ಅಂತ ಹೆಸರು ಅಷ್ಟೇನೆ, ಅವನು ಹೋಗೋದು ಜಾಗ ಇಲ್ಲ, ತಿನ್ನೋದು ಕೈಕಾಲು ತೊಡದೆ ಅಭ್ಯಾಸ ಇರೋದು ಜನಗಳಿಗೆಲ್ಲ ಕೂಡ. ಅಪವಿತ್ರ, ಆ ತಗೊಳ್ಳಕ್ಕೆ ಬರೋದಿಲ್ಲ. ಸೊ ಅಯೋಗ್ಯರಿಗೆ ಕೊಡಬೇಡಿ, ಅಯೋಗ್ಯರಿಂದ ಇಸ್ಕೊಳ್ಳಬೇಡಿ ಅಂತ ಶಾಸ್ತ್ರ ಹೇಳುತ್ತೆ. ಅಂದಮೇಲೆ ನೈವೇದ್ಯ ಯಾರಿಗೆ ಕೊಡಬೇಕೀಗ? ಯಾರು ಇಲ್ಲ ಅಲ್ಲಿ, ವಿಮಸೇನೆ ಮಾಡಿದ್ದೇನೆ ಈಗ, ಅದಕ್ಕೆ ತಾನು ತಿಂತಿರೋ. ಯಾರು ಇಲ್ಲದ ಕಾಲಕ್ಕೆ ತಿನ್ನಿ, ಇದ್ದ ಕಾಲಕ್ಕೆ ಅವ್ರಿಗೆ ಕೊಟ್ಟು ತಿನ್ನಿ ಅಂತ ಹೇಳಿದ್ದಾರೆ. ನಾವು ಇದ್ದು ಇಲ್ಲದ ತಿಂದು ಬಿಡ್ತೇವೆ, ಯಾರು ಇದ್ದ ಕಾಲಕ್ಕೆ ಬಾಗಲಾಗಿ ತಿಂದು ಬಿಡ್ತಾನೆ, ಅದೇ ಪದಿತ್ಯ ಆಗುತ್ತೆ. ಅವ್ರಿಗೆ ಗೊತ್ತಾಗದೆ ತಿಂದರೆ ಅದು ತಿಂದಾಗಲ್ಲ, ಅವರಿಗೆ ಕೊಟ್ಟು ಅದರ ಶೇಷವನ್ನು ಮತ್ತೆ ತಗೋಬೇಕೇ ಹೊರತು ನೇರ ತಿನ್ನಾಗಿಲ್ಲ. ಅಂದ್ರೆ ಭೀಮಸೇನ ಒಂದು ನಡವಳಿಕೆಯೆಲ್ಲ ನಮ್ಮ ನಿತ್ಯ ಜೀವನಕ್ಕೆ ಅಷ್ಟು ಉಪಯುಕ್ತವಾದದ್ದು. ದೇವರ ಪ್ರಸಾದವನ್ನು ಭಗವದ್ಭಕ್ತರಿಗೆ ಕೊಡಬೇಕು, ಯೋಗ್ಯರು ಕೊಡಬಾರದು. ಅಲ್ಲಿ ಯೋಗ್ಯರು ಯಾರೋ ಇಲ್ಲ, ಅದಕ್ಕೆ ತಾನೇ ತಿಂತಾ ಇದ್ದಾನೆ. ಈ ರೀತಿ ನಿನ್ನೆ ಮಾಡಿದ್ದು ನೋಡಿದ್ದೇವೆ ಈಗಾಗಲೇ. ಆ ಹಿಡಿಂಬಾಸ ಪ್ರಸಂಗದೊಳಗೆ ಅವ್ರು ಬಂದ್ಲಲ್ಲ, ಆ ಪುರೋಚರಣ ಅಕ್ಕ, ಆ ಅಷ್ಟೆಲ್ಲ ಲಡ್ಡಿಗೆ ತಂದ್ಕೊಟ್ರು, ಲಾಡರ್ ತಂದ್ಕೊಟ್ಟು ಬಿಟ್ರೆ ವಿವಸ ತಾನು ಒಬ್ಬನೇ ತಿಂತಾನೆ. ಅದಕ್ಕೆ ಉಳಿದವ್ರ ತಿಂದ್ರೆ ಸತ್ತೋಗ್ತಾ ಇದ್ದಾನೆ. ಅಲ್ಲಿ ಎಲ್ಲ ತಿನ್ನೋದಕ್ಕೆ ಕಾರಣ ಉಳಿದವ್ರ ತಿಂದ್ರೆ ಸತ್ತೋಗ್ತಾರೆ, ಇಲ್ಲಿ ಎಲ್ಲ ತಿಂದ ಕಾರಣ ಅವನು ಮುಟ್ಟಬಾರ್ದು. ಅಂದ್ರೆ ಎಲ್ಲ ತಿನ್ನೋದು ನಿಜ, ಯಾತಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಅದು ಬಿಟ್ಟುಬಿಟ್ಟು ಹೊಟ್ಟೆ ಬಾಕಾದಕ್ಕೆ ತಿಂದ ಅಂತ ತಿಳ್ಕೊಂಡ್ರೆ ಮೂರ್ಖತನ ಅಂತ. ಭೀಮ ಹೊಟ್ಟೆಪಾಕನಲ್ಲ, ಅತ್ಯಂತ ಭೀಮಸೇನ ದೇವರು ಪ್ರಾಣದೇವರು, ಮೂಲತಃ ವಾಯುದೇವರಾದ್ದರಿಂದ ಅವರಿಗೆ ಹಸಿವಿನ ಪ್ರಶ್ನೆನೇ ಇಲ್ಲ. ಮುಂದೆ ನಮಗೆ ಅರ್ಥವಾಗುತ್ತೆ ಅಂಥ ಸಾಮರ್ಥ್ಯ ಉಂಟು. ನೈವೇದ್ಯ ಅಂತ ಎಲ್ಲ ತಿಂದಾಯಿತು, ಗಾಡಿ ಹೋಗ್ತಾ ಇದೆ ಮುಂದಕ್ಕೆ. ಅಷ್ಟೊತ್ತಿಗೆ ಸರಿಯಾಗಿ ಬಾಕಾಸುರ ಕಾಯ್ಕೊಂಡು ಕೂತಿದ್ದಾನಾಗಲೇನೆ, ಇನ್ನೂ ಬರಲಿಲ್ಲ ಗಾಡಿ, ಇನ್ನೂ ಬರಲಿಲ್ಲ ಗಾಡಿ ಅಂತೇಳಿ. ನಮ್ಮ ಜನದ ಪದ್ಧತಿ ಹಾಗೆ ಹೋಗ್ತಿರ್ತಾರೆ, ಈ ಸೇವಾ ಕೂಡ ಮಾಡಿಸಿರೋದಿಲ್ಲ, ಏನೇನೋ ಕೂತಿರೋದಿಲ್ಲ, ಕೂತಿರ್ತಾರೆ, ಇನ್ನೂ ಬಡಿಸಲಿಲ್ಲ, ಇನ್ನೂ ಬಡಿಸ ಅದೇ ಕೆಲಸ ಅವರಿಗೆ. ಏನು ಏನಾದ್ರು ಇದೆಯೋ ವ್ಯವಸ್ಥೆ ಅಂತ ಯೋಚನೆ ಮಾಡೋದಿಲ್ಲ, ರೈಟ್ ಇದ್ದಾಗಲೇಕ್ಕಾದ ಬಕಾಸುರ ಕಂಡವ್ರ ದುಡ್ಡು ಇನ್ನೇನಂತೆ, ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ, ಕಾಯ್ಕೋತ ಕೂತಿದ್ದಾನೆ. ಭೀಮಸೇನ ಹೋಗಿ ನೋಡ್ತಾ ಇದ್ದಾನೆ, ತಡ ಆಯ್ತು ಅಂತ ಸಿಟ್ಟಾಗಲಿ ಅವನಿಗೆ, ಅವನು ಸಿಟ್ಟು ಬರಲಿಕ್ಕೆ ಬರೆಸ್ಬೇಕು ಅಂತಾನೆ ತಡ ಮಾಡ್ತಿರೋ, ಭಾರಿ ಕೋಪ ಬಂತವನಿಗೆ. ಅಟ್ಟತ್ತಿ ಭೀಮಸೇನ ಕಾಣ ಆಗ ತಿಂತ ಇದ್ದಾನೆ, ಮತ್ತೆ ಕಾಣ ಹಾಗೇನೆ, ಇನ್ನೂ ಕೋಪ ಬಂತವನಿಗೆ. ಅವನು ನನ್ನ ಪಾಲು ತಿಂತೀಯಾ, ಯಾರಪ್ಪನ ಮನೆ ಪಾಲು ಎಂತ ದುಡಿದಿದ್ದ ಅದನ್ನೇನಾದ್ರು ಕೂಡ ನನ್ನ ಪಾಲು ಅಂತ ಹೇಳ್ತಾನ, ಎಷ್ಟು ರಾಕ್ಷಸ ಬುದ್ಧಿ ಅಂತರದೇನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ತನ್ನ ನಮ್ಮ ಸಂಪಾದನೆ ನಮ್ಮದಲ್ಲ, ದೇವರ ಅನುಗ್ರಹ ಅಂತ ತಿಳ್ಕೋಬೇಕು ಅಂತ ಶಾಸ್ತ್ರ ಹೇಳಿದರೆ, ಕಂಡವರು ತಲೆ ಹೊಡೆದುಬಿಟ್ಟು ತಂದದ್ದನ್ನ ನನ್ನ ಪಾಲು ಅಂತ ತಿಳ್ಕೊಂಡ್ರೆ ಎಷ್ಟು ಮೂರ್ಖನಾಗ್ತಾನೆ. ಅದನ್ನು ನೋಡಿ ಆರಿಸಿಟ್ಟು ಬಂತಂತೆ ಆ ಬಕಾಸುರನಿಗೆ. ಅಲ್ಲಿಯಿಂದ ದೊಡ್ಡ ದೊಡ್ಡ ಮರಗಳನ್ನು ಕಿತ್ತುತ್ತಾನೆ, ಭೀಮನಲ್ಲಿ ಎಸಿತಾನೆ, ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಭೀಮನಲ್ಲಿ ಎಸಿತಾನೆ. ಆಗ ಭೀಮಸೇನ ಇದನ್ನು ನೋಡಿಬಿಟ್ಟು, ಈ ಭೀಮಸೇನ ಬಲ ಅಂದ್ರೆ ಭೀಮ ಬಲ, ಏನು ಟೆನ್ಷನ್ ಮಾಡಿಕೊಳ್ಳಿಲ್ಲ ಅಂತ, ಅದರಿಂದ ಏನು ಯೋಚನೆ ಇಲ್ಲ, ಅವೆಲ್ಲ ಬಂದು ಎಡಗೈಲಿಗೆ ಅಂತಿದ್ದಂತಷ್ಟೇ, ಎಡಗೈಲಿ ಅವ್ರು ತಪ್ಪತ್ತು ಅವನಿಗೆ ವಾಪಸ್ ಬಿಡಬೇಕು ಹೊರತು ಏನು ಆಗ್ತಿರಲಿ. ಇನ್ನೂ ಕೆಲವು ಬೆನ್ಮೇಲೆ ಬಿಡ್ತಿದ್ದಂತೆ ಭೀಮಸೇನ ಬೆನ್ಮೇಲೆ, ಯೋಚನೆ ಮಾಡ್ತಿದ್ದಿಲ್ಲ ಅಂತ ಭೀಮಸೇನ. ಅದರಿಂದ ಯಾಕೆ ಗೊತ್ತೇನು, ಬಿದ್ದ ತಕ್ಷಣ ಪೀಸ್ ಪೀಸ ಮೇಲೆ ಕರೆದಿದ್ದಂತು, ಅಷ್ಟು ಗಟ್ಟಿ ಭೀಮಸೇನ ಮೈ ಅಂದ್ರೆ ಗಿರಿ ಒಡೆದು ಶತಶೃಂಗವೆಂದೆನಿಸಿತು. ಭೀಮಸೇನ ಟಚ್ ಮಾಡಿದ್ದಕ್ಕೇನೆ ಮಗುವಾಗಿದ್ದಾಗ ಪರ್ವತ ಒಡೆದಾಗ ಈ ಬಂಡೆಗಳು ಒಳ್ಳೇದೇನು ಆಶ್ಚರ್ಯ, ಎಲ್ಲ ಪುಡಿ ಪುಡಿಯಾಗಿ ಹರ್ತಾ ಇದ್ದಂತೆ ವಾಪಸ್. ಎಷ್ಟು ಗಟ್ಟಿ ಇರಬೇಕು, ವಜ್ರಾಚ ದೃಢದೇಹತ್ವಾತ್ ಅಂತ ಹೇಳ್ತಾರೆ ಆಚಾರ್ಯ. ವಜ್ರ ಭಾರಿ ಗಟ್ಟಿ, ಭೀಮಸೇನ ಮುಂದೆ ವಜ್ರ ಏನೂ ಅಲ್ಲ, ಅಷ್ಟು ಗಟ್ಟಿ ವಜ್ರ ದೇಹದ ದಾರ್ಢ್ಯ, ವಜ್ರ ದೇಹಿ ಭೀಮಸೇನ. ಆ ರೀತಿ ಆಗ್ತಾ ಇದ್ದಾಗ ನಿಧಾನ ಊಟ ಮುಗಿತು, ಅವನಿಗೆ ಭಾರಿ ಕೋಪ ಬಂದೋಯ್ತು. ಅಷ್ಟೊತ್ತಿಗೆ ಸ್ವತಃ ಓಡಿ ಬರ್ತಾನೆ, ಭೀಮಸೇನ ಅವಸರವೇ ಇಲ್ಲ, ಇವನು ಯಾವ ಮೂಲೆಯಕ್ಕೆ ಅವಸರ ಪಟ್ಟುಕೊಳ್ಳೋದಕ್ಕೋಸ್ಕರ. ತಕ್ಷಣ ಅದೆಲ್ಲ ಊಟ ಮುಗಿಸಿಬಿಟ್ಟು ಭೀಮಸೇನ ಅಲ್ಲಿಂದ ಒಂದು ಸರೋವರ ಹತ್ತಿರದಲ್ಲಿ ಸರೋವರಕ್ಕೆ ಹೋಗಿ ಕೈ ತೊಳೆದು ನೀರು ಕುಡಿದು ಆಚಮನ ಮಾಡಿರಂತಿದ್ದು ಭಾರಿ ವಿಶೇಷ. ಆಚಮನ ಮಾಡಿದ್ದು ಅನೇಕರಿಗೆ ಗೊತ್ತೇ ಇಲ್ಲ, ಅದು ಆಚಮನ ಸಂಧ್ಯಾನೆ ಮಾಡಿ ಗೊತ್ತೇ ಇಲ್ಲ, ಆಚಮನ ಪಾಪ ಏನು ಮಾಡ್ಬೇಕು ಅವರೆಲ್ಲ ಕೂಡ ಏನು ಗೊತ್ತಿಲ್ಲ. ಆಚಮನ ಊಟ ಆದ್ಮೇಲೆ ಆಚಮನ ಮಾಡಲೇಬೇಕು ಅಂತ ಶಾಸ್ತ್ರ. ನಾವೇನ್ ತಿಳ್ಕೊಂಡಿರ್ತೀವಿ, ಯಾರೋ ಮಾಡ್ಬೇಕು ಅಂತ ತಿಳ್ಕೊಂಡಿರ್ತೇವೆ, ಯಾರೋ ಅಲ್ಲ, ಪ್ರತಿಯೊಬ್ಬರು ಮಾಡ್ಬೇಕಾಗ. ಊಟಕ್ಕಿಂತ ಮುಂಚೆ ಆಪೋಷಣ ತಗೊಳ್ತಾರೆ, ಊಟ ಆದ್ಮೇಲೆ ಆಚಮನ ಮಾಡಲೇಬೇಕಾದ ವಿಧಿ ಉಂಟು. ಗಂಡಸರು ಹೆಂಗಸರು ಎಲ್ಲರಿಗೂ ವಿಧಿ ಅದು ಒಂದು, ಇಲ್ಲದೆ ಹೋದ್ರೆ ಅದು ತೀರಾ ಆರೋಗ್ಯಕ್ಕೆ ಬೇಕಾದ ಮಾತು ಅದು ಒಂದು. ಅನೇಕರು ತಲೆಹರಟೆ ಪ್ರಶ್ನೆ ಮಾಡ್ತಾರೆ, ಉತ್ತರ ಅದರಲ್ಲಿದೆ. ನೀವೇನೋ ಎಂಜಿನ್ ಮುಸಿರಾಯ್ತು ಕೈ ತೊಳ್ಕೊಂಡ್ಬಿಡ್ತೀರಲ್ಲ, ಕೈ ಏನೋ ತೊಳ್ಕೊಂಡ್ಬಿಡ್ತೀರಿ, ಗಂಟೆ ತೊಳ್ಕೊತೀರಾ ಅಂತ ಕೇಳ್ತಾ. ಗಂಟೆ ತೊಳ್ಕೊ ಇಲ್ಲ, ಮೊಸರಿ ಆಗಿರೋದಿಲ್ವಾ ಅಂತ ಕೇಳ್ತಾ. ಮೊಸರಿ ಆಗಿರೋದಿಲ್ವಾ, ಇನ್ಯಾಗ ತೊಳ್ಕೊತೀರಿ ನೀವೀಗ, ಭಾರಿ ಬುದ್ಧಿವಂತ ಪ್ರಶ್ನೆ ಮಾಡ್ತಾ. ಅದಕ್ಕೆ ಶಾಸ್ತ್ರ ಆಚರಣೆ ಮಾಡ್ತಿರಲ್ಲ ಅದೆಲ್ಲ ತೊಳ್ಕೊಂಡಾಗಲೇ ಆಶ್ರಮ ಯಾವಾಗ ಆಚರಣೆ ಮಾಡಿಬಿಡ್ತಾನೆ ಪೂರ್ತಿ ಶುದ್ಧ ಆಗಿಬಿಡುತ್ತೆ. ಸೊ ಕೈ ತೊಳ್ಕೊಂಡು ಎಲ್ಲ ಬಾಯಿ ತೊಳ್ಕೊಂಡ, ಇವತ್ತೇನು ಕೈ ಬಾಯಿ ತೊಳ್ಕೊಂಡು ಚಮಚ ಅಂತ ಚಮಚ, ಆದ್ರಿಂದ ಚಮಚ ತಿಂತಾನೆ, ಚಮಚದಲ್ಲೇ ಚಮಚಗಿರಿ ಮಾಡ್ತಾನೆ, ಅದು ಬೇರೆ ಜೊತೆಗೆ ಒಂದಕ್ಕೊಂದು ಲಿಂಕ್ ಅದು ಒಂದು. ಯಾವ ಚಮಚ ಅಂತ ಆಗಿಬಿಡ್ತಾರಲ್ಲ ಅವನ ಜೀವನನೇ ಹಾಕಿ, ದೇವ್ರ ಕೈ ಕೊಟ್ಟ ಬೇರೆ ತಿನ್ನಬಾರದೆ, ಅಮೆರಿಕಲ್ ಜೊತೆ ಇಲ್ಲಿ ತಿನ್ಬೇಕು ಇವನು. ಅಮೆರಿಕ ಜನ ಪಾಪ ಕೈ ತೆಗೆದ್ರೆ ಸುಟ್ಟು ಕೈ ಸೆಟ್ಕೊಂಡು ಹೋಗುತ್ತೆ, ಈಗ ಆಗಿಬಿಡುತ್ತವ್ರಿ ಪಾಪ. ಬರೀ ಇದರಲ್ಲಿ ಇರ್ತಾರೆ, ಇವನು ಏನಾಗಿದೆ ಬೆಂಗಳೂರಲ್ಲಿ ಆ ರೀತಿ ಏನು ದೇವರಾಣಿ ಆಗೋದಿಲ್ಲ. ಇದೇನಂದ್ರೆ ಅಮೆರಿಕಕ್ಕೆ ಹೋಗಿ ಗೊತ್ತಾಗಬೇಕು, ನಾನು ಅಮೆರಿಕಕ್ಕೆ ಹೋಗಿ ಬಂದಿದ್ದೇನೆ, ಅದಕ್ಕೆ ಇಲ್ಲಿ ತಿಂದ್ರೆ ಗೊತ್ತಾಗುತ್ತೆ ಅಂತ ಅರ್ಥ. ಸ್ಪೂನು ಗೀನು ಏನು, ಒಂದು ಇಡ್ಲಿ ತಿನ್ಬೇಕಾದ್ರೆ ಎರಡು ಮೂರು ಚಾಕೋಬೇಕು ಪಾಪ ಅವನಿಗೆ, ಇಟ್ಕೊಂಡು ಹೀಗೆ ಮಾಡ್ತಿರ್ತಾನೆ. ಎಷ್ಟು ಆಶ್ಚರ್ಯ ಅಂದ್ರೆ, ಮನುಷ್ಯರಿಗೆ ನೆಸೆಸಿಟಿ ಕ್ವಶನ್ ಬೇರೆ, ಈ ಶೋ ಕ್ವಶನ್ ಬೇರೆ. ನಮ್ಮ ಜೀವನದಲ್ಲಿ ದೇವ್ರ ಕೈ ಯಾತ ಕೊಟ್ಟಿದ್ದಾನೆ, ಆ ಯೋಚನೆ ಮಾಡೋದಿಲ್ಲ. ತನ್ನ ಕೈಯಿಂದ ಉಂಡ್ರೆ ಕೈಯಿಂದ ಬಡಿಸ್ತಾರಲ್ಲ, ಅದರಲ್ಲಿ ಅವರ ತಪಸ್ಶಕ್ತಿ ಸೇರ್ಕೊಳ್ಳುತ್ತೆ, ಅದು ವಿಶೇಷ. ಇದು ಮಂತ್ರ ದೊಡ್ಡ ಕೈ ಹಾಕಿಸ್ಕೋಬೇಕಿಲ್ಲದ ಹೋದ್ರೆ ಮಠಗಳಿಗೆ ಹೋದ್ರೆ ಯಾರೋ ಎರಡು ಬಾರ ಸೇರ್ಕೊಳ್ಳಿ ಹಾಕಿಸ್ಕೊಂಡು ಹೋಗೋದಿಲ್ಲ. ಅವರ ಸಿದ್ಧಿ ಚಮಚದಲ್ಲಿ ಮಂತ್ರ ಹಿಡ್ಕೊಡೋ ಪದ್ಧತಿಯನ್ನು ಬಂದಿಲ್ಲ, ಕೈ ಮುಟ್ಟೆ ಕೊಡಬೇಕು ಅಂತ ನಿಯಮ ಉಂಟು. ಅವ್ರ ಪ್ರಾಣಾಯಾಮದ ಶಕ್ತಿಯೆಲ್ಲ ಕೈ ಮಧ್ಯ ಕೇಂದ್ರೀಕೃತವಾಗುತ್ತೆ, ಕೈ ಮಧ್ಯದಲ್ಲಿ ಕೇಂದ್ರ. ಅದಕ್ಕೆ ಬ್ರಾಹ್ಮಣ ಮಂತ್ರಾಷ್ಟತಿ ಕೊಟ್ಟು ಮಂತ್ರಣ ಮಾಡಿಸ್ತಾರೆ, ಹಿಡ್ಕೋಬೇಕು. ಹೀಗೆ ಹಿಡ್ಕೊಂಡ್ರೆ ಮಂತ್ರ ಅಲ್ಲ, ಹಿಡ್ಕೊಳ್ಬೇಕು. ಅವಾಗ ಏನಾಗುತ್ತದೋ, ಅವ್ರು ಹೇಳಿದ ಮಂತ್ರ ಶಕ್ತಿಯೆಲ್ಲ ಆ ಮಂತ್ರಾಕ್ಷತೆ ಹೋಗುತ್ತೆ. ನಮಗೆ ಮಂತ್ರಾಕ್ಷತೆ ಏನೇನು ತಿಳ್ಕೊಂಡಿದ್ದಾರೆ ಗೊತ್ತೇನು, ಕುಂಕುಮ ಅರಿಶಿನ ಹಾಕಿಬಿಟ್ರೆ ಮಂತ್ರಾಕ್ಷತೆ ತಿಳ್ಕೊಂಡ್ಬಿಡ್ತಾರೆ. ಮಂತ್ರಾಕ್ಷತೆಗೆ ಅದು ಹೊರಗಿನ ರೂಪ ಅಷ್ಟೇ, ಜನವಾರ ಹಾಕೊಂಡ ತಕ್ಷಣ ಅದು ಜನವಾರ ಆಗೋದಿಲ್ಲ, ಅದು ಮಂತ್ರ ಹೇಳಿದಾಗ ಮಾತ್ರ ಜನವಾರ ಆಗೋದು. ಅದೇ ರೀತಿಯಲ್ಲಿ ಮಂತ್ರಾಕ್ಷತೆ, ಮಂತ್ರಿಸಿದ ಅಕ್ಷತೆಗಳಿವೆಲ್ಲ ಕೂಡ ಮಂತ್ರಿಸಿದ ಅಕ್ಷತೆ. ಮತ್ತೆ ಮೃತ್ತಿಕಾ ರಾಯರು ಕೊಟ್ಟಾಗ ಬ್ರಹ್ಮರಾಕ್ಷಸ ದಾಟಕ್ಕಾಗಲಿಲ್ವಲ್ಲ, ಮಂತ್ರಾಕ್ಷರ ಶಕ್ತಿ ಇದೆ ಅಂತ ಹೇಳ್ತಾರೆ. ಸರಿಯಾದ ಮಂತ್ರಾಕ್ಷತೆ ಇಸ್ಕೊಂಡು ನೀವೇನಾದರೂ ಬಾಗಿಲ ಮೇಲಿಟ್ಟಿದೆ ಅಂತ ತಿಳ್ಕೊಂಡಿರಿ, ದೇವಪೀಡೆ ಒಳಬರಕ್ಕಾಗೋದೇ ಇಲ್ಲ ಅದರಿಂದ. ಅಂಥ ಒಂದು ಭದ್ರತೆ ಒದಗಿಸ್ತಕ್ಕಂಥ ಶಕ್ತಿ ಅದಕ್ಕಿದೆ. ಇದೆಲ್ಲ ಯೋಚನೆ ಮಾಡಿದರೆ ಕೈಯಿಂದ ಮುಟ್ಟಿದಾಗ ಬರತಕ್ಕಂಥ ಸಾಮರ್ಥ್ಯ ಅದು ಬರುತ್ತೆ. ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಬಡಿಸೋರು ಆ ರೀತಿ ಇರಬೇಕಾದ ಧರ್ಮ. ಅದಕ್ಕೆ ಯೋಗ್ಯರೇ ಬಡಿಸಬೇಕು ಅಂತ ಯಾತಕ್ಕೆ ಕೇಳ್ತಾರೆ ಅಂದರೆ ಅವರಿಗೆ ಸಿದ್ಧಿ ಇರಬೇಕು. ಅದೇ ರೀತಿ ಯೋಗ್ಯ ತನ್ನ ಕೈಯಿಂದ ದೇವರು ಕೊಟ್ಟಾಗ ತಿಂದರೆ ಅದು ವಿಶೇಷವಾಗಿ ಕೈಯಲ್ಲಿ ದೇವತೆಗಳಿರ್ತಾರೆ, ನೇರವಾಗಿ ಸ್ಪರ್ಶೆ ಮಾಡ್ತಾರೆ. ಅದು ವಿಧಿ, ಅದು ಅದರ ಕೈ ತೊಳ್ಕೊಳ್ಬೇಕಾದ ವಿಧಿ. ಅನಂತರ ಆಚಮನ ಮಾಡಲೇಬೇಕಾದ ವಿಧಿ. ಅಲ್ಲಿಗೆ ಶುದ್ಧಿ ಆದಾಗ ಲೆಕ್ಕ, ಕೈ ತೊಳ್ಕೊಂಡ್ಬಿಟ್ಟು ಇನ್ನು ಆಚಮನ ಮಾಡಿಲ್ಲ. ಯಾರಾದರೂ ಮೈಲಿಗೆಯವರು ಮುಟ್ಟಿಬಿಟ್ರೆ ಅವನು ರಾತ್ರಿ ಉಪವಾಸ ಇರಬೇಕು, ರಾತ್ರಿ ಊಟ ಮಾಡಾಗಿಲ್ಲ, ಯಾಕೆ ಯಜ್ಞ ಕಂಪ್ಲೀಟ್ ಆಗಲಿಲ್ಲ ಅಂತ ಅರ್ಥ. ಕೈ ತೊಳ್ಕೊಂಡು ಆಚಮನ ಮಾಡಿ ತೀರ್ಥ ತಗೋತಾನಲ್ಲ, ಅಲ್ಲಿಗೆ ಭೋಜನ ಯಜ್ಞ ಮುಗಿದಾಗ ಲೆಕ್ಕ, ಪ್ರಾಣಾಗ್ನಿ ಹೋತ್ರ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಯಾರು ಮುಟ್ಟಿಬಿಟ್ರೆ, ಮೈಲಿಗೆ ಆಗಿಬಿಟ್ರೆ, ಅವನು ಅವತ್ತು ರಾತ್ರಿ ಉಪವಾಸ ಇದ್ದು ಮರುದಿವಸ ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮ ಅಂದ್ರೆ ಅವತ್ತು ಸರಿಯಾಗಿ ಕೈ ತೊಳ್ಕೊಂಡು ತೀರ್ಥ ತಗೊಂಡ್ಮೇಲೆ ಸಿದ್ಧನಾಗ್ತಾನೆ. ಇಲ್ಲದವ್ರು ಸಿದ್ಧನಾಗೋದೇ ಇಲ್ಲ. ಇದೆಲ್ಲ ಗೊತ್ತುಬಿಡಿ, ಎಲ್ಲ ಟೇಬಲ್ ಮೀನ್ಸ್ ಮಾಡೋರಿಗೆ, ದಾರಿಯಲ್ಲಿ ತಿಂಬೋರಿಗೆ, ಬಫೆ ತಿಂಬೋರಿಗೆ ಏನು ಅರ್ಥ ಆಗುತ್ತಿವೆಲ್ಲ, ಏನು ಅರ್ಥ ಆಗೋದಿಲ್ಲ. ಇದು ನಮ್ಮ ಜೀವನಕ್ಕೆ ಹೇಳಿದ್ದು, ನಮ್ಮ ಜೀವನ ಉದ್ಧಾರಕ್ಕೆ ಹೇಳಿದ್ದೆ ಹೊರತು ಯಾರದ ಉಪಕಾರಕ್ಕೆ ಹೇಳಿದ್ದಲ್ಲ. ವೈದ್ಯ ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ ಔಷಧಿ ತಗೊಳ್ಳಿಕ್ಕೆ, ಯಾರಿಗೆ? ಆ ಪೇಷಂಟ್ ಉದ್ಧಾರಕ್ಕೆ. ಇದನ್ನು ತಿನ್ಬೇಡ ಅಂತ ತಿನ್ಬೇಡ ಅಂತ ಹೇಳ್ತಾನೆ, ಯಾತಕ್ಕೆ? ಅವನ ಬದುಕಿಗೋಸ್ಕರ ಹೇಳ್ತಾನೆ ಹೊರತು ತನ್ನ ಸುಖಕ್ಕೆ ಹೇಳೋದಲ್ಲ. ಈ ಪಥ್ಯ ವ್ರತ ಉಪವಾಸದಲ್ಲಿ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ, ಭವರೋಗಿಗಳಾದ ನಮಗೆ ಭವರೋಗ ಗೆಲ್ಲಲಿಕ್ಕೆ ದೇವರು ಹೇಳಿರ್ತಕ್ಕಂತ ಉಪಾಯಗಳವೆಲ್ಲ ಕೂಡ ಭಗವಂತ ಹೇಳಿರ್ತಕ್ಕಂತ ಮಾರ್ಗ. ಆದ್ದರಿಂದ ಅದರಲ್ಲೇನು ಇದರಲ್ಲೇನು ಅಂತ ತಿಳ್ಕೊಂಡ್ರೆ ಹುಚ್ಚರು ಅಂತ ಕರೀತಾರೆ. ಅದಕ್ಕೆ ಆಚಾರ್ಯ ಸದಾಚಾರ ಸ್ಮೃತಿಯಲ್ಲಿ ಬರೀತಾರೆ, ಊಟ ಆದಮೇಲೆ ಭುಂಜೀತ ಹೃದ್ಗತಂ ವಿಷ್ಣುಂ ಸ್ಮರಂತದ್ಗತ ಮಾನಸ, ಅದಾದ ಮೇಲೆ ಆಚಮ್ಯ ಮೂಲ ಮಂತ್ರೇಣ ಕೋಷ್ಠಂ ಸ್ವಮಭಿಮಂತ್ರಯೇ. ಆಚಮನ ಮಾಡಿ ಉದರವನ್ನು ಮುಟ್ಟಿಕೊಂಡು ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರದಿಂದ 12 ಸಲ ಅಭಿಮಂತ್ರಣ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದು ನಿತ್ಯದ ವಿಧಿ. ಇದು ಒಂದು ನೋಡರಿ ಭಾರಿ ಇದೆ, ಊಟನೇ ಕಷ್ಟ, ಇದೇ ಬೇರೆ ಸೇರ್ಕೊಂಡ್ಬಿಡ್ತಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವೆಲ್ಲ ತನಿಷ್ಠಾನ ಆಗ್ತಾ ಕೆಲಸ ಏನು ಅಭ್ಯಾಸ ಆಗಿಬಿಡ್ತಾರೆ, ಆಟೋಮೆಟಿಕ್ ಆಗ್ತಾ ಇರುತ್ತೆ, ರಿಫ್ಲೆಕ್ಸ್ ಆಕ್ಷನ್ ಇದ್ದ ಹಾಕಿ. ನಮಗೆ ವಸ್ತ್ರ ಮಾಡೋದಕ್ಕೋರು ಭಾರಿ ದೊಡ್ಡ ಕತೆ ಕಂಡ ಕೇಳುದು, ಊಟ ಮಾಡು, ಕೈ ಚಾಚು, ಕೈ ಮುಂದಿಡು, ಕಲಸು ಅಂತೇಳಿ ದೊಡ್ಡ ಪ್ರೋಸೆಸ್ ಕಂಡ ಕಾಣುತ್ತೆ. ಏನ್ ಹೇಳ್ಬೇಕು ನೋಡಿ, ತಟ್ಟು ಕೈ ಚಾಚಿ ಬಿಟ್ಟಿರ್ತಾನಾಗಲೇ. ಆ ತರ ಅಭ್ಯಾಸ ಮಾಡಿಕೊಂಡ್ರೆ ತನಿಷ್ಠಾನೆ ಬಂದ್ಬಿಡುತ್ತೆ ಅವೆಲ್ಲ ಕೂಡ. ಆ ರೀತಿ ಮಾಡಿ ಆಗ ಭೋಜನವನ್ನ ಊಟ ಅಂತ ಕರೆಯೋದಿಲ್ಲ, ಯಜ್ಞ ಅಂತ ಕರೀತಾರೆ. ಭೋಜನ ಯಜ್ಞ ಅದನ್ನ ಹೇಳೋದಕ್ಕೆ ಭೋಜನ ರಸ ವಿಭಾಗ ಸಂಧಿ. ಹರಿಕಥಾಮೃತ ಸಾರದಲ್ಲಿ ಭೋಜನ ಪದಾರ್ಥದಲ್ಲಿ ಭಗವದ್ ರೂಪ ಯಾವ್ಯಾವ ರೀತಿಯಲ್ಲಿದೆ, ಭೋಜನದ ಕ್ರಮ ಏನು, ಅದರಿಂದ ಎಷ್ಟು ಪುಣ್ಯ ಬರುತ್ತೆ. ಈ ಪರಿಯ ಅರಿತುಂಬ ನರ ನಿತ್ಯೋಪವಾಸಿ ನಿರಾಮಯನು ಅಂತ ಹೇಳಿದ್ದಾರೆ. ಯಾವ ಅನುಸಂಧಾನ ಮಾಡಿಕೊಂಡು ಈ ರೀತಿ ಊಟ ಮಾಡಿದರೆ ಅವನು ಉಂಡ ಅಂತ ಅನಿಸ್ಕೊಳ್ಳೋದೇ ಇಲ್ಲವನು, ನಿತ್ಯ ಉಪವಾಸ ಮಾಡಿದ ಪುಣ್ಯ ಬರುತ್ತಂತೆ. ಮತ್ತೆ ಅಪಾರ್ಥ ಮಾಡಿಕೊಂಡು ಏಕಾದಶಿ ಆ ರೀತಿ ಮಾಡಿಬಿಟ್ಟು ಉಪವಾಸ ಇದ್ದು ಪುಣ್ಯ ಬರುತ್ತೆ ನೋಡ್ರಿ, ಅನುಸಂಧಾನ ಮಾಡಿದ್ದೇನೆ ಅನ್ನಬಾರದು. ಮತ್ತೆ ಅದು ಉಪವಾಸ ಇದ್ದು ಯಜ್ಞ ಮಾಡಬೇಕು, ಉಳಿದ ದಿವಸ ಊಟ ಮಾಡಿ ಇಂಥ ಯಜ್ಞ ಮಾಡಬೇಕು. ಇದು ವಿಧಿ, ಅಂಥವ್ರಿಗೆ ಅಷ್ಟು ಪುಣ್ಯ ಬರುತ್ತೆ ಅಂತ ಶಾಸ್ತ್ರ. ಅದಕ್ಕೋಸ್ಕರ ಭೀಮಸೇನ ದೇವರು ಮಧ್ವಾಚಾರ್ಯರಾಗಿ ಏನು ಬರೆದಿದ್ದಾರೆ, ಭೀಮಸೇನಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಆಚಮ್ಯ ತೇನ ಯುಯುಧೇ ಗುರುವೃಕ್ಷ, ಅದಕ್ಕೆ ಆಚಾರ್ಯ ಅಂತ ಅವ್ರ ಹೆಸರು. ಆಚಾರ್ಯ ಅಂತ ಯಾತಕ್ಕೆ ಕರೀತಾರೆ, ತುಂಬಾ ಜನಕ್ಕೆ ಆಚಾರ್ಯ ಶಬ್ದಕ್ಕೆ ಅರ್ಥನೇ ಗೊತ್ತಿರೋದಿಲ್ಲ. ಗೃಹಸ್ಥರು ಆಚಾರ್ಯರು, ಸ್ವಾಮಿಗಳು ತೀರ್ಥ ಯತಿಗಳು, ತೀರ್ಥರು ಹಾಗೆಲ್ಲ ಕರೆಯುವ ಪದ್ಧತಿ ಉಂಟು. ಮಧ್ವಾಚಾರ್ಯ ಸನ್ಯಾಸಿಗಳಲ್ವೇನು, ದೊಡ್ಡ ಹಂಸನಾಮಕ ಪರಮಾತ್ಮನೆಯ ಪರಂಪರೆಯ ಪೀಠಾಧೀಶರವರು, ಅವರಿಗೆ ಆಚಾರ್ಯರು ಅಂತ ಯಾಕೆ ಕರೀತಾರೆ ಅಂತ ನಮ್ಮ ಅನೇಕರಿಗೆ ಆಶ್ಚರ್ಯ. ಆಚಾರ್ಯ ಅನ್ನೋ ಪದ ಕಡಿಮೆ ಪದ ಅಂತ ನಾವು ತಿಳ್ಕೊಂಡಿರೋ. ಶಾಸ್ತ್ರ ಹೇಳುತ್ತದೆ ಆಚಾರ್ಯ ಅನ್ನೋ ಪದ ಯತಿ ಅನ್ನೋ ಪದಕ್ಕಿಂತ ದೊಡ್ಡ ಪದ ಅದು. ಒಂದು ಯಾತಕ್ಕೆ ಅಂದ್ರೆ ಸನ್ಯಾಸ ದೀಕ್ಷೆ ತನ್ಪಾಡಿ ತಾನಿದ್ದು ಬಿಟ್ಟರೆ ಸನ್ಯಾಸಿಯಾಗಿ ಬಿಡ್ತಾರೆ, ಆಚಾರ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಅಂತ ಆಗಬೇಕಾದ್ರೆ ಮೊದಲನೇದಾಗಿ ಆಚಿನೋತಿ ಆಚಾರಾನ್, ಯಾವನಿಗೆ ಆಚಾರವನ್ನ ಸ್ವತಃ ತಿಳ್ಕೊಂಡಿದ್ದಾನೆ. ಆಚಾರಾನ್ ಗ್ರಹಯತ್ಯುತ, ಇನ್ನೊಬ್ಬರ ಕೈಯಲ್ಲಿ ಆಚಾರವನ್ನು ಮಾಡಿಸ್ತಾನೆ. ಸ್ವಯಂ ಆಚರತೇ ಯಸ್ತು, ತಾನು ಸ್ವತಃ ಆಚರಣೆಯಲ್ಲಿ ಇಟ್ಕೊಂಡಿದ್ದಾನೆ. ತಮ್ಮ ಆಚಾರ್ಯಂ ಪ್ರತ್ಯಕ್ಷತೆ, ಡೆಫಿನೇಷನ್ ಅದು ಮಹಾಭಾರತದ ಶ್ಲೋಕ. ಆಚಾರ ತಿಳ್ಕೊಂಡಿರಬೇಕು, ಇನ್ನೊಬ್ಬರಿಗೆ ಹೇಳಬೇಕು, ಅವ್ರ ಕೈಯಲ್ಲಿ ಮಾಡಿಸ್ಬೇಕು, ತಾನೂ ಮಾಡಬೇಕು. ಇಷ್ಟು ಮಾಡಿದಾಗ ಆಚಾರ್ಯ ಅಂತ ಹೆಸರು ಬರುತ್ತೆ. ಆಚಾರ್ಯರು ಏನ್ ಹೇಳಿದ್ರಲ್ಲ ತಾವೇ ಮಾಡ್ತಾ ಇದ್ದಾರೆ, ಅದಕ್ಕೆ ಆಚಾರ್ಯ ಅನ್ನೋ ಹೆಸರು ಸಾರ್ಥಕವಾದ ಹೆಸರು. ಸ್ವಯಂ ಆಚಾರ್ಯತೆ ಎಷ್ಟು, ತಮ್ಮ ಆಚಾರ್ಯಂ ಪ್ರಚಕ್ಷತೆ. ಅಂಥ ಭೀಮಸೇನ ಕೈ ತೊಳೆದು ಆಚಮನವನ್ನು ಮಾಡಿ ಈಗ ಯುದ್ಧ ಪ್ರಾರಂಭ. ಈಗ ಭೀಮಸೇನ ಯುದ್ಧ ಪ್ರಾರಂಭ. ಇನ್ನು ತುಂಬಾ ಜನ ಕೆಲವು ಪ್ರಶ್ನೆ ಮಾಡೋದುಂಟು, ಏನೋ ಮನೆಯಲ್ಲಿ ಏನೋ ಆಚರಣೆ ಮಾಡಿಬಿಡ್ತೇವೆ ಬಿಡಿ, ಆದರೆ ನಾವೆಲ್ಲ ಸಮಾರಂಭಕ್ಕೆ ಹೋದ ಕಾಲಕ್ಕೆ ಕೈ ತೊಳೆ ನೀರು ಸಿಗೋದೇ ಕಷ್ಟ, ಅಲ್ಲಿ ಆಚಮನಕ್ಕೆ ಬಿರಿ ಯಾರು ಕೊಡ್ತಾರೆ ಮತ್ತೆ, ಆದ್ರಿಂದ ಆಚಮನ ಮಾಡೋಕ್ಕಾಗೋದಿಲ್ಲ. ಸರಿಯಪ್ಪ ಅವತ್ತು ಆಚಾರ ಮಾಡೋಕ್ಕಾಗ ಮತ್ತೇನು ಮಾಡ್ತೀಯ, ಅವತ್ತು ಯಾವಾಗೂ ಆಗೋದಿಲ್ಲ ಅಂದರೆ ಉಳಿದಿಸ ಮಾಡಿ ಪ್ರಯೋಜನ ಇಲ್ಲ, ಆದ್ರಿಂದ ಉಳಿದಿಸ ಕ್ಯಾನ್ಸಲ್. ಎಲ್ಲೋ ಹೋದಾಗ ಆಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಾರ್ಮಲ್ ಡೇಸು ಬಿಟ್ಟುಬಿಡೋದ, ಆಯ್ತವ ಬೇರೆ ದಿವಸ ಆಗಲಿಲ್ಲ ಬಿಟ್ಟುಬಿಡು, ಬಿಡು ದಿವಸ ಯಾಕೆ ಬಿಡಬೇಕಾದ್ರೆ ಆದ್ಯಸ ಮಾಡ್ಬೋದಲ್ಲ, ಮಾಡೋದಿಲ್ಲ ಆದ್ಯಸ ಮಾಡೋದಿಲ್ಲ, ಆದ್ಯಸ ಫಸ್ಟ್ ಮಾಡು. ಮತ್ತೆ ಆಪತ್ಕಾಲ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಶಾಸ್ತ್ರ ಎಂತ ಆಪತ್ಕಾಲದಲ್ಲಿ ಆಚಮನ ಮಾಡೋದಕ್ಕೆ ಮೆಥಡ್ ಹೇಳ್ಕೊಡುತ್ತೆ. ಎಂತ ನೀರೇ ಬೇಕಿಲ್ಲ ಆಚಮನಕ್ಕೆ, ಕಿವಿ ಮೂರು ಸತ್ತೆ ಮುಟ್ಕೊಂಡ್ರೆ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ ಕಿವಿ ಮುಟ್ಕೊಂಡ್ರೆ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ. ಆದ್ದರಿಂದ ಆಚರಣೆ ಮಾಡದಂತೆ ಆಗಿಬಿಡತ್ತೆ. ಮೊದಲೇ ಜ್ಞಾಪಿಸ್ಕೋಬೇಕು, ಮತ್ತೆ ದಿವಸ ಅದೇ ಅಭ್ಯಾಸ ಮಾಡಬಾರದು. ಸಂಧ್ಯಾನಕ್ಕೆ ಹೋಗಿ ಕಿವಿ ಇಟ್ಕೊಂಡ್ಬಿಟ್ರು ಮೊದಲೇ ನೀರು ಬೇಡ, ಅದು ಶುರು ಮಾಡಬಾರದು. ಮತ್ತೆ ಆಪತ್ಕಾಲಕ್ಕೆ ಹೇಳಿದ ಮಾತುಗಳೆಲ್ಲ ಕೂಡ ಅಂದ್ರೆ ನಮ್ಮ ಶಾಸ್ತ್ರ ಎರಡು ರೀತಿ, ನಿತ್ಯದಲ್ಲಿ ಮಾಡೋದನ್ನ ಹೇಳಿಬಿಡ್ತಾರೆ, ಆಪತ್ಕಾಲ ಬಂದಾಗ ಏನ್ ಮಾಡ್ಬೇಕು ಅದನ್ನು ಹೇಳ್ತಾರೆ. ನೋಡಿ ಇಷ್ಟು ವ್ಯವಸ್ಥೆ ಯಾರು ಮಾಡಿಕೊಡ್ತಾರೆ. ಆದ್ರಿಂದ ಶಾಸ್ತ್ರದ ಬಗ್ಗೆ ನಾವು ಒಂದು ಆಕ್ಷೇಪಣೆ ಮಾಡಕ್ ಸಾಧ್ಯವೇ ಇಲ್ಲ. ಆಗೋದಿಲ್ಲ ಅಂದ್ರೆ ತಕ್ಷಣ ಉತ್ತರ ತಯಾರಾಗಿರುತ್ತೆ. ಮಾಡ್ಲಿಕ್ಕಾಗದ್ರೆ ಮನೆ ಬರ, ಏನು ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ಮಾಡ್ಲಿಕ್ಕೆ ಮನಸ್ಸಿದೆ, ನಮ್ಮ ಅನುಕೂಲ ಇಲ್ಲ ಅಂದ್ರೆ ಒಂದು ಸುಲಭವಾದ ಪದ್ಧತಿ ಹೇಳೇ ಹೇಳ್ತಾರೆ ಶಾಸ್ತ್ರದಲ್ಲಿ, ಅದಕ್ಕೊಂದು ದೃಷ್ಟಾಂತ ಇದೆ. ಆದ್ದರಿಂದ ಭೀಮಸೇನಿಗೆ ಆಪತ್ತಿನ ಪ್ರಶ್ನೆಯೇ ಇಲ್ಲ. ಅದಕ್ಕೇನೆ ಭಿಕ್ಷೆ ಬೇಡ ಪ್ರಸಂಗ ಅವ್ರಿಗೆ ಯಾಕೆ ಬರಲಿಲ್ಲ ಅಂದ್ರೆ ಆಪತ್ತೇ ಇಲ್ಲ ಅವರಿಗೆ, ವಾಯುದೇವರಿಗೆ. ಸರ್ವ ಸಮರ್ಥರಿಗೆ ಆಪತ್ತಿಯಿಂದ ಬರಬೇಕು. ಇಲ್ಲೂ ಆಪತ್ತಿನ ಪ್ರಶ್ನೆ ಇಲ್ಲ. ಅಲ್ರಿ ಬಕಾಸುರ ಬಂದಿದ್ದಾನೆ, ಯಾರು ಟೆನ್ಷನ್ ಇದೆ, ಭೀಮನಿಗೆ ಟೆನ್ಷನ್ನೇ ಇಲ್ಲ. ಆದ್ರಿಂದ ನಿಧಾನವಾಗಿ ಕೈ ತೊಳ್ಕೊಂಡು ಆಚಮನ ಮಾಡಿ ಸಾಂಗೋಪಾಂಗವಾಗಿ ಯಜ್ಞ ಮುಗಿಸಿದ್ದೆ ಹೊರತು ಅವಸರ ಮಾಡಿಕೊಳ್ಳಿಲ್ಲ. ಇನ್ನ ಯುದ್ಧ ಶುರುವಾಯ್ತಂತೆ. ಗುರುವೃಕ್ಷ ಶೈಲೈಹಿ, ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ವೃಕ್ಷಗಳಿಂದ ಅವನೇನೇನು ತೆಗೊಂಡು ಎಸಿತಾ ಇರ್ತಾನೆ. ಆ ರೀತಿ ಭೀಮಸೇನ ತಾನು ಕಿತ್ಕಿತ್ತೆ ಎಸಿತಾ ಇದ್ದ. ಇದು ಇನ್ನೊಂದು ವಿಶೇಷ. ಇದು ಅವನು ಮಾಡಿದ ಹಾಗೆ ಭೀಮಸೇನ ಮಾಡುತ್ತಾನೆ ಅಂದ್ರೆ ತಾನು ಏನೂ ಮಾಡಬಲ್ಲ ಸಮರ್ಥ ಅಂತ ತೋರಿಸ್ತಾನೆ. ಇಲ್ಲೆಲ್ಲ ಅಸ್ತ್ರ ಉಪಯೋಗಿಸೇ ಇಲ್ಲ ಭೀಮಸೇನ ಗಮನಿಸಬೇಕು. ಬಿಲ್ ಇಲ್ಲ, ಬಾಣ ಇಲ್ಲ, ಏನು ಇಲ್ಲ, ಬರೀ ಕೈ ಸಾಕು ಭೀಮಸೇನಿಗೆ. ಆದ್ರೆ ಅರ್ಜುನ ಈ ರೀತಿ ಯುದ್ಧವನ್ನು ಎಂದೂ ಮಾಡಿಲ್ಲ, ಬರೀ ಕೈ ಅರ್ಜುನ ಯುದ್ಧ ಎಂದೂ ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಭೀಮಾರ್ಜುನರಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಭೀಮಸೇನ ಸಮವೂ ನಾಸ್ತಿ, ಶಿರಯೋ ಉಭಯೋರೂಪೆ ಅನ್ನೋದು ಸಿದ್ಧಾಂತ. ಅಷ್ಟು ಮಾಡಿ ಬಕಾಸುರನ ಸಂಗಡಿಗರನ್ನ ಕೊಂದಾಗಿ ಬಿಟ್ಟು ಬಕಾಸುರನ್ನ ಹಿಡಿತಾ ಇದ್ದಾನೆ ಬರೀ ಕೈಯಲ್ಲಿ. ಬರೀ ಕೈ ನೀನ್ ಬಕಾಸುರ ಏನು ಮಾಡೋ ಸ್ಥಿತಿ ಇಲ್ಲ, ಅಲ್ಲಿ ಇವನೇ ಪೂರ್ತಿ ಸೋತು ಬಿಡ್ತಾನೆ ಬಕಾಸುರ. ಅವನನ್ನ ಹಿಡಿದು ಆಕ್ರಮ್ಯ ಪಾದಮಪಿ ಪಾದತಲೇನ ತಸ್ಯ ದುರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದಧಾರ ಭೀಮಃ. ಅವನು ಒಂದು ಕಾಲ ಮೇಲೆ ತಾನೊಂದು ಕಾಲಿಟ್ಟನಂತೆ, ಒಂದು ಕಾಲ ಮೇಲೆ ಒಂದು ಕಾಲನ್ನು ಇಟ್ಟುಬಿಟ್ಟು ಇನ್ನೊಂದು ಕಾಲನ್ನು ಹಿಡಿದು ಎಳೆದನಂತೆ. ಎರಡು ಹೋಳು ಬಕಾಸುರ, ಆ ಕಡೆ ಒಂದು ತುಂಡು, ಈ ಕಡೆ ಒಂದು ತುಂಡು. ಜರಾಸಂದನ ಸೀಡಿಕೊಂದು ಕಥೆ ಜನಕ್ಕೆ ಗೊತ್ತು. ಬಕಾಸುರನ ಸೀಡಿಯೇ ಕೊಂದಿತ್ತು, ಬಕಾಸುರನನ್ನು ಕೂಡ ಸೀಡಿಯೇ ಕೊಂದಿದ್ದು. ಅವ್ರು ಹ್ಯಾಕ್ ಕೊಂದಿ ಅಂತ ಅವರೇ ಬರೀತಾರೆ ಈ ಮಧ್ಯೆ. ಆ ನಿರ್ಣಯದಲ್ಲಿ ಆಚಾರ್ಯರ ಮಾತಾಡೋದು ಒಂದು ಆಕ್ರಮ್ಯ ಪಾದಮಪಿ ಪಾದತಲೇನ ತಸ್ಯ ದುರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದಧಾರ ಭೀಮಃ. ಎರಡು ಹೋಳು ಸೇಡಿ ಬಿಸಾಕಿದಾಗ ಅವನ ಕಥೆ ಮುಗಿದೋಯ್ತು. ರುದ್ರದೇವರವರ ಇದ್ದ ಅವನು ಸುಮಾರು 2 ಕೋಟಿ ವರ್ಷಗಳಿಂದ ಏನು ಜರಗಳನ್ನು ಪೀಡಿಸ್ತಾ ಇದ್ದ, ಅವನ ಕಥೆ ಮುಗಿದೋಯ್ತು. ಅದನ್ನು ಹೇಳೋದಕ್ಕೋಸ್ಕರವಾಗಿಯೇ ವಾಯುಸ್ತ ನಿತ್ಯ ಸ್ಮರಣೆ ಮಾಡೋ ಕ್ರಮ ಹೇಳುತ್ತಾರೆ. ನಿತ್ಯದಲ್ಲೂ ಕೂಡ ಏಕಚಕ್ರ ಜನಾನಾಂ, ಏಕಚಕ್ರ ಜನಗಳಿಗೆ ಎಷ್ಟು ಉಪಕಾರ ಮಾಡಿದ್ದು ಭೀಮಸೇನ. ಆ ಉಪಕಾರ ಜಘ್ನೇ ನಿಘ್ನೇನ ವಿಘ್ನ ಬೋಲಬಲ ಬಗ ಧ್ವಂಸನಾತ್ ದೇನ ಶೋಚತ್ ವಿಪ್ರಾನು ಕ್ರೋಶ ಪಾಶೈಹಿ ಅಸು ವಿಧೃತಿ ಮುಖ ಸುಖ ಶೈಕಚಕ್ರ ಜನಾನಾಂ ತಸ್ಮೈತೇ ದೇವ ಕುರುಮಃ ಕುರುಕುರ ಪತಯೇ ಕರ್ಮಣಾಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥಚಯೋ ನರ್ಮಣ ನಿರ್ಮಮಾಥ. ಇಡೀ ಶ್ಲೋಕದಲ್ಲಿ ಒಂದು ಬಕಾಸುರನ ವಧೆ, ಒಂದು ಕಿರ್ಮೀರನ ವಧೆಗಳ ಮಹತ್ವವೇನೆಂಬುದನ್ನು ವಾಯುಸ್ತುತಿಯಲ್ಲಿ ಕೊಂಡಾಡಿದ್ದ. ಏಕಚಕ್ರ ಜನಗಳಿಗೆ ಅಸು ವಿಧೃತಿ ಸುಖಶ್ಚೈಕಚಕ್ರ ಜನಾನ ಬದುಕೇ ಕಷ್ಟವಾಗಿತ್ತು. ಅವ್ರ ಲಕ್ಸುರಿ ಕಷ್ಟವಾಗಿತ್ತು ಅಲ್ಲ, ಏಕಚಕ್ರ ಜನಗಳಿಗೆ ಬದುಕೇ ಕಷ್ಟವಾಗಿತ್ತು. ಅವರ ಬದುಕನ್ನು ಸುರಕ್ಷಿತ ಮಾಡಿದಂತ ಹಿರಿಮೆ ವಾಯುದೇವರದ್ದಾದ್ದರಿಂದ ಪ್ರಾಣದೇವ ಕಾಣ್ಯಲೋಕದೊಳಗೆ ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯುವರ ಕಾಣ್ಯಲೋಕದೊಳಗೆ ಜಗನ್ನಾಥದಾಸರ ದೇವರ ನಾಮ. ಪರಿಸರ ನೀನಿರೆ ಹರಿತಾನಿರುವನು, ಇರದಿರೆ ತಾನಿರನು, ಕರ್ಣ ನಿಯಾಮಕ ಸುರರ ಗುರುವೆ ನೀ ಕರುಣಿಸೆ ಕರುಣಿಸುವ.